आप सुन रहे हैं रेडियो रवीश।
नमस्कार, मैं रवीश कुमार। दिस पॉडकास्ट हैज बीन जनरेटेड बाय आर्टिफिशियल इंटेलिजेंस। द वॉइस यू विल नाउ हियर इज नॉट माइंड बट जनरेटेड बाय अ मशीन। वी आर ट्राइंग टू रीच न्यू ऑडियंसेस एंड दस मेकिंग यूज ऑफ व्हाट एआई हैज टू ऑफर। देयर माइट बी सम ट्रांसलेशन रिलेटेड इनएक्यूरेसीज। इन दैट केस प्लीज रेफर टू आवर मेन वीडियो।
ನಮಸ್ಕಾರ, ನಾನು ರವೀಶ್ ಕುಮಾರ್. ಬಿಜೆಪಿಯ ದನ್ವೀರ್ ಕರ್ಣನ ಹೆಸರು ನಿಮಗೆ ತಿಳಿದಿರಬಹುದು. ಇದೇ ಕರ್ಣ ಬಿಜೆಪಿಗೆ ದೇಣಿಗೆ ನೀಡಿದಾಗ ಅವರ ಕೊಡುಗೆಯನ್ನು ಯಾರೂ ಸರಿಗಟ್ಟಲು ಸಾಧ್ಯವಿಲ್ಲ. ಬೇರೆ ಯಾವುದೇ ಪಕ್ಷದ ನಾಯಕರಿಂದ ಇಂತಹ ಮಹತ್ವದ ದೇಣಿಗೆಗಳನ್ನು ನಾವು ನೋಡಿಲ್ಲ. ನೀವು ದೇಣಿಗೆ ನೀಡಲು ಯೋಚಿಸುತ್ತಿದ್ದರೆ ನೀವು ಖಂಡಿತವಾಗಿಯೂ ಬಿಜೆಪಿಯ ಹಿರಿಯ ನಾಯಕರಿಂದ ಸ್ಫೂರ್ತಿ ಪಡೆಯಬೇಕು. ನಿಮ್ಮ ಹಣ ಸದ್ಬಳಕೆಯಾಗುತ್ತದೆ. ಮೊದಲನೆಯದಾಗಿ, 12,930 ಕೋಟಿ ದೇಣಿಗೆ ಪಡೆದ ಪಕ್ಷವು ತನ್ನ ಕಾರ್ಯಕರ್ತರಿಗೆ ಹೆಚ್ಚಿನದನ್ನು ಏಕೆ ಕೇಳುತ್ತಿದೆ ಮತ್ತು ಅದರ ಹಿರಿಯ ನಾಯಕರು ಅಂತಹ ಗಣನೀಯ ಮೊತ್ತವನ್ನು ಏಕೆ ನೀಡುತ್ತಿದ್ದಾರೆ? ಆದರೆ 12,930 ಕೋಟಿಗಳು ನೇರವಾಗಿ ಪಕ್ಷದ ಖಜಾನೆಗೆ ಲಾಭವಾಗಿದೆ ಎಂದು ಭಾವಿಸಬೇಡಿ. ವಿಶೇಷವಾಗಿ ಅದರ ರಾಷ್ಟ್ರೀಯ ಅಧ್ಯಕ್ಷ ಜೆಪಿ ನಡ್ಡಾ ಅವರು 1,000 ರೂಪಾಯಿಗಳನ್ನು ದೇಣಿಗೆ ನೀಡಿದ್ದಾರೆ. ಚುನಾವಣಾ ಬಾಂಡ್ ಅನ್ನು ಬಹಿರಂಗಪಡಿಸಿದ ಪತ್ರಕರ್ತರೊಂದಿಗೆ ನಾವು ಇಂದಿನ ವಿಡಿಯೋದಲ್ಲಿ ಇದನ್ನು ಚರ್ಚಿಸುತ್ತೇವೆ. ಈಗ ಮುಖ್ಯ ವಿಷಯಕ್ಕೆ ಬರೋಣ. ಇದು ಮಾರ್ಚ್ 1 ದಿನಾಂಕದಂದು ಸ್ವತಃ ಅಧ್ಯಕ್ಷರು ಟ್ವೀಟ್ ಮಾಡಿದ ರಶೀದಿಯ ಬಗ್ಗೆ. 1,000 ಮಹತ್ವದ ಮೊತ್ತವನ್ನು ದೇಣಿಗೆ ನೀಡಿದವರಲ್ಲಿ ವಾಣಿಜ್ಯ ಸಚಿವ ಪಿಯೂಷ್ ಗೋಯಲ್ ಮತ್ತು ಸ್ಮೃತಿ ಇರಾನಿ ಸೇರಿದ್ದಾರೆ. 2019ರ ಅಫಿಡವಿಟ್ ಪ್ರಕಾರ ಸ್ಮೃತಿ ಇರಾನಿ ಅವರ ಆಸ್ತಿ ಮೌಲ್ಯ 8 ಕೋಟಿ. 10 ವರ್ಷಗಳ ಕಾಲ ಸಚಿವರಾಗಿದ್ದ ಸ್ಮೃತಿ ಇರಾನಿ ಮತ್ತು ಪಿಯೂಷ್ ಗೋಯಲ್ ಇಬ್ಬರೂ 1,000ಕ್ಕೆ ರಸೀದಿ ನೀಡಿದ್ದಾರೆ. ಪ್ರಧಾನಿ ನರೇಂದ್ರ ಮೋದಿ ಮತ್ತು ಗೃಹ ಸಚಿವ ಅಮಿತ್ ಶಾ ತಲಾ 2,000 ರೂಪಾಯಿ ದೇಣಿಗೆ ನೀಡಿದ್ದು, ಅದರ ರಶೀದಿ ಇದು. ವಿದೇಶಾಂಗ ಸಚಿವ ಎಸ್ ಜೈಶಂಕರ್ ಮಾತ್ರ 2,000ಕ್ಕೆ ರಸೀದಿ ನೀಡುವ ಮೂಲಕ ಈ ಎರಡನ್ನು ಹೊಂದಾಣಿಕೆ ಮಾಡಿಕೊಂಡಿದ್ದಾರೆ. ನಮ್ಮಲ್ಲಿ ಎಲ್ಲರಿಗೂ ವಿವರಗಳಿಲ್ಲ. ಆದರೆ ಇದೇ ಟ್ರೆಂಡ್ ಮುಂದುವರಿದರೆ ಮೋದಿ ಸಂಪುಟದಿಂದ ಒಟ್ಟು ದೇಣಿಗೆ ಮೊತ್ತವು 1,00,000ವನ್ನು ತಲುಪುವುದಿಲ್ಲ ಎಂದು ತೋರುತ್ತದೆ. ಈ ಸಚಿವರನ್ನು ಸ್ವಾಗತಿಸಲು ಕುದುರೆ ಗಾಡಿ ಮತ್ತು ಜನಸಂದಣಿ ವ್ಯವಸ್ಥೆಗಾಗಿ ಜಿಲ್ಲೆಯ ಬಿಜೆಪಿ ಕಾರ್ಯಕರ್ತರು ಎಷ್ಟು ಖರ್ಚು ಮಾಡಿದ್ದಾರೆ ಎಂಬುದು ತಿಳಿದಿಲ್ಲ. ಆದರೆ ಈ ವ್ಯಕ್ತಿಗಳು ತಮ್ಮ 1,000 ರೂಪಾಯಿ ದೇಣಿಗೆಯ ಮೂಲಕ ತೋರಿದ ಉದಾರತೆ ಗಮನಾರ್ಹವಾಗಿದೆ. ಪಾರದರ್ಶಕತೆಯನ್ನು ಖಚಿತಪಡಿಸಿಕೊಳ್ಳಲು ಅವರು ರಶೀದಿಯನ್ನು ಸ್ವತಃ ಟ್ವೀಟ್ ಮಾಡಿದ್ದಾರೆ. 12,930 ಕೋಟಿ ದೇಣಿಗೆ ಪಡೆದ ಪಕ್ಷವು ಈ ನಾಯಕರ ಜೇಬಿನಿಂದ 1,000 ರೂಪಾಯಿಯನ್ನು ಏಕೆ ಹೊರತೆಗೆಯುತ್ತದೆ? ಅವರಿಗಾಗಿ ಪಕ್ಷ ತನ್ನ ಸ್ವಂತ ನಿಧಿಯಿಂದ 5 ಅಥವಾ 10,000 ರೂಪಾಯಿ ಮಂಜೂರು ಮಾಡಬಹುದಿತ್ತಲ್ಲವೇ? ಕೇವಲ ಕಾಣಿಸಿಕೊಂಡರೂ ಸಹ ಹಿರಿಯ ನಾಯಕರಿಂದ ದೇಣಿಗೆ ಮೊತ್ತವು ಸ್ವಲ್ಪ ಹೆಚ್ಚು ಗಣನೀಯವಾಗಿ ತೋರುತ್ತದೆ. ಇದಲ್ಲದೆ ಈ ದೇಣಿಗೆಯು ಭಾರತದ ಅಭಿವೃದ್ಧಿಗೆ ಉದ್ದೇಶಿಸಲಾಗಿದೆ. ಅವರ 5 ಅಥವಾ 10,000 ರೂಪಾಯಿಗಳಿಗೆ ಧನ್ಯವಾದಗಳು. ಅಂತಹ ದೊಡ್ಡ ದೇಶವು ಹೇಗೆ ಅಭಿವೃದ್ಧಿ ಹೊಂದುತ್ತದೆ ಎಂಬುದನ್ನು ನಾವು ಇಂದು ಅನ್ವೇಷಿಸುತ್ತೇವೆ. ನೀವು ರವೀಶ್ ಕುಮಾರ್ ಅಧಿಕಾರಿಯನ್ನು ಸಹ ಪರಿಶೀಲಿಸಬೇಕು. ಇಲ್ಲದಿದ್ದರೆ ಭಾರತವು ಹೇಗೆ ಅಭಿವೃದ್ಧಿ ಹೊಂದುತ್ತಿದೆ ಎಂಬುದನ್ನು ಅರ್ಥ ಮಾಡಿಕೊಳ್ಳಲು ನೀವು ತಪ್ಪಿಸಿಕೊಳ್ಳಬಹುದು. narendramodi.in/donation ಲಿಂಕ್ ಲ್ಯಾಪ್ಟಾಪ್ ಮತ್ತು ಫೋನ್ನಲ್ಲಿ ವಿಭಿನ್ನವಾಗಿ ಕಾಣುವ ಪುಟವನ್ನು ತೆರೆಯುತ್ತದೆ. ಲ್ಯಾಪ್ಟಾಪ್ನಲ್ಲಿ ನೀವು 5, 50, 100, 500, 1,000, 2,000 ಮೊತ್ತವನ್ನು ದಾನ ಮಾಡಬಹುದು ಮತ್ತು ನಿಮ್ಮ ಇಮೇಲ್ ಮತ್ತು ಫೋನ್ ಸಂಖ್ಯೆಯನ್ನು ಕೇಳಲಾಗುತ್ತದೆ. ಆದರೆ ಇದೇ ಪಕ್ಷ ಚುನಾವಣಾ ಆಯೋಗಕ್ಕೆ ಮಾಹಿತಿ ನೀಡಿದ್ದು, ಯಾರು ಬಾಂಡ್ ನೀಡಿದ್ದಾರೆ ಎಂಬ ಬಗ್ಗೆ ಯಾವುದೇ ದಾಖಲೆ ಇಟ್ಟುಕೊಂಡಿಲ್ಲ. 2,000 ರೂಪಾಯಿವರೆಗಿನ ದಾನಿಗಳು ತಮ್ಮ ಗುರುತನ್ನು ಬಹಿರಂಗಪಡಿಸುವ ಅಗತ್ಯವಿಲ್ಲ ಎಂಬುದು ನಿಯಮ. ಆದರೆ 5 ಮತ್ತು 50 ರೂಪಾಯಿಗಳನ್ನು ದೇಣಿಗೆ ನೀಡುವವರಿಂದ ಇಮೇಲ್ ಮತ್ತು ಫೋನ್ ಸಂಖ್ಯೆಗಳನ್ನು ಏಕೆ ಕೇಳಬೇಕು? ಇನ್ನು ಬಾಂಡ್ಗಳ ಮೂಲಕ 1 ಕೋಟಿ ದೇಣಿಗೆ ನೀಡಿದವರ ದಾಖಲೆಯನ್ನು ತಾನು ಇಟ್ಟುಕೊಂಡಿಲ್ಲ ಎಂದು ಬಿಜೆಪಿ ಚುನಾವಣಾ ಆಯೋಗಕ್ಕೆ ತಿಳಿಸಿದೆ. ನೀವು ವಿರೋಧಾಭಾಸವನ್ನು ನೋಡುತ್ತೀರಾ? ಕಾಂಗ್ರೆಸ್ ಮತ್ತು ಇತರ ಪಕ್ಷಗಳು ಕೂಡ ಇದೇ ರೀತಿಯ ವಾದವನ್ನು ಮಂಡಿಸಿವೆ. ಆದರೆ ಫೋನ್ನಲ್ಲಿ ತೆರೆದಾಗ ಇನ್ನೊಂದು ಆಯ್ಕೆಯು ಕಾಣಿಸಿಕೊಳ್ಳುತ್ತದೆ. ನೀವು 2,000ಕ್ಕಿಂತ ಹೆಚ್ಚು ದೇಣಿಗೆ ನೀಡಲು ಬಯಸಿದರೆ ನೀವು ಇಲ್ಲಿ ಕ್ಲಿಕ್ ಮಾಡಬೇಕು ಎಂದು ಸೂಚಿಸುತ್ತದೆ. ಇದು ಪ್ರತ್ಯೇಕ ಪುಟಕ್ಕೆ ಕಾರಣವಾಗುತ್ತದೆ. 20,000ಕ್ಕಿಂತ ಹೆಚ್ಚಿನ ದೇಣಿಗೆಗೆ ಪ್ಯಾನ್ ಕಾರ್ಡ್ ವಿವರಗಳು ಅಗತ್ಯವಿದೆ. ಇದಲ್ಲದೆ ವೆಬ್ಸೈಟ್ 1 ಕೋಟಿಯವರೆಗಿನ ದೇಣಿಗೆಗಳನ್ನು ಸಹ ಒದಗಿಸುತ್ತದೆ. ಅಂದರೆ ಪ್ರಧಾನಿಯಿಂದ ಸ್ಮೃತಿ ಇರಾನಿವರೆಗೆ ಎಲ್ಲರಿಗೂ 2,000ಕ್ಕಿಂತ ಹೆಚ್ಚು ಮತ್ತು 20,000ಕ್ಕೂ ಹೆಚ್ಚು ದೇಣಿಗೆ ನೀಡುವ ಅವಕಾಶವಿತ್ತು. ಮಂತ್ರಿಗಳು ತಮ್ಮ ರಸೀದಿಗಳನ್ನು ಸಾರ್ವಜನಿಕಗೊಳಿಸುತ್ತಿರುವಾಗ ಅವರ ಗುರುತನ್ನು ಬಹಿರಂಗಪಡಿಸುವಲ್ಲಿ ಅವರಿಗೆ ಯಾವುದೇ ಸಮಸ್ಯೆ ಇಲ್ಲ ಎಂಬುದು ಸ್ಪಷ್ಟವಾಗಿದೆ. ಅವರು ಬಹಿರಂಗಪಡಿಸುವಿಕೆಯ ಪ್ರಾಮುಖ್ಯತೆಯನ್ನು ಸಹ ಅರ್ಥಮಾಡಿಕೊಳ್ಳಬೇಕು. ಹೀಗಿರುವಾಗ ಕೋಟ್ಯಂತರ ಮೌಲ್ಯದ ಬಾಂಡ್ಗಳನ್ನು ದೇಣಿಗೆ ನೀಡಿದ ವ್ಯಕ್ತಿಗಳ ಗುರುತು ತಿಳಿದಿಲ್ಲ ಎಂದು ಬಿಜೆಪಿ ಚುನಾವಣಾ ಆಯೋಗಕ್ಕೆ ಹೇಗೆ ಮಾಹಿತಿ ನೀಡಿತು? ಅಂತಹ ವಹಿವಾಟಿನ ಬಗ್ಗೆ ತಮ್ಮ ಬಳಿ ಯಾವುದೇ ದಾಖಲೆ ಇಲ್ಲ. 2014ರಲ್ಲಿ ನರೇಂದ್ರ ಮೋದಿಯವರ ಪ್ರಧಾನಮಂತ್ರಿ ಬಿಡನ್ನು ಬೆಂಬಲಿಸಲು ದೇಣಿಗೆ ಅಭಿಯಾನವನ್ನು ಪ್ರಾರಂಭಿಸಲಾಯಿತು. ಆಗ ಬಿಜೆಪಿಯವರು ದಾನಿಗಳ ಚಿತ್ರಗಳನ್ನು ಆಗಾಗ ಟ್ವೀಟ್ ಮಾಡುತ್ತಿದ್ದರು. ಉದಾಹರಣೆಗೆ, ಫೆಬ್ರವರಿ 22, 2014ರಂದು ಆಕಾಶ್ ಗಾರ್ಗ್ ಅವರು ಪ್ರಧಾನಿ ನಿಧಿಗಾಗಿ ಮೋದಿಗೆ 500ನೇ ದಾನಿ ಎಂದು ಟ್ವೀಟ್ ಘೋಷಿಸಿತು. ಮರುದಿನ ಮತ್ತೊಂದು ಟ್ವೀಟ್ನಲ್ಲಿ ಚಿತ್ರವು ನಿಜವಾಗಿ ಶ್ಯಾಮ್ ಶರ್ಮಾ ಅವರದ್ದು ಎಂದು ಸರಿಪಡಿಸಿತು. ಅದೇ ನಿಧಿಗೆ 1000ನೇ ದಾನಿ ಎಂದು ಗುರುತಿಸಲಾಗಿದೆ. ಆಗ ಬಿಜೆಪಿ ತನ್ನ ದಾನಿಗಳ ಬಗ್ಗೆ ಬಹಿರಂಗವಾಗಿ ಮಾಹಿತಿಯನ್ನು ಹಂಚಿಕೊಂಡಿತು. ಆದರೆ ಪಾರದರ್ಶಕತೆಯ ನೆಪದಲ್ಲಿ ಚುನಾವಣಾ ಬಾಂಡ್ಗಳನ್ನು ಪರಿಚಯಿಸುವುದರೊಂದಿಗೆ ಪಕ್ಷವು ದಾನಿಗಳ ಬಗ್ಗೆ ಯಾವುದೇ ಮಾಹಿತಿ ಹೊಂದಿಲ್ಲ ಎಂದು ಹೇಳಿಕೊಂಡಿದೆ. ಯಾವುದೇ ಬಿಜೆಪಿ ಕಾರ್ಯಕರ್ತರು ತಮ್ಮ ಉತ್ಸಾಹದಲ್ಲಿ ತಮ್ಮ ಎಲ್ಲ ಪೂರ್ವಜರ ಆಸ್ತಿಯನ್ನು ದಾನ ಮಾಡಲಿಲ್ಲ ಎಂದು ಭಾವಿಸಬಹುದು. ಪ್ರಮುಖ ನಾಯಕರು 1000 ಅಥವಾ 2000 ರೂಪಾಯಿಗಳಂತಹ ಸಾಧಾರಣ ಮೊತ್ತವನ್ನು ದೇಣಿಗೆ ನೀಡುತ್ತಿರುವಾಗ ಅವರು ತಮ್ಮ ಕೊಡುಗೆಗಳನ್ನು ಅದಕ್ಕೆ ಅನುಗುಣವಾಗಿ ಎಳೆಯಬೇಕು ಎಂದು ಅವರು ಪರಿಗಣಿಸಬೇಕು. ಈ ವ್ಯಕ್ತಿಗಳು ಹೆಚ್ಚಿನ ಕೊಡುಗೆ ನೀಡದಿರುವುದು ಅದೃಷ್ಟ. ಇಲ್ಲದಿದ್ದರೆ ಅವರ ಕೊಡುಗೆಗಳು ಕೇವಲ 12,930 ಕೋಟಿಗಳ ದಿಗ್ಭ್ರಮೆಗೊಳಿಸುವ ಖಾತೆಗೆ ಹೊಂದಿಕೆಯಾಗಬಹುದು. ಇದರಿಂದಾಗಿ ಲಾಟರಿ ರಾಜ ಮತ್ತು ಶಕ್ತಿಪಾನೀಯ ಮಾರಾಟಗಾರರಿಂದ ಗಣನೀಯ ಪ್ರಮಾಣದ ದೇಣಿಗೆಗಳು ಅತ್ಯಲ್ಪವೆಂದು ತೋರುತ್ತದೆ. 2018 ಮತ್ತು 2023ರ ನಡುವೆ 20 ಪಕ್ಷಗಳು ಸ್ವೀಕರಿಸಿದ ದೇಣಿಗೆಗಳ ಪೈಕಿ ಬಿಜೆಪಿ 12,930 ಕೋಟಿ ದೇಣಿಗೆಯೊಂದಿಗೆ ಅಗ್ರಸ್ಥಾನದಲ್ಲಿದೆ. ರಾಜನಾಥ್ ಸಿಂಗ್ ಅವರು ಪಕ್ಷದ ರಾಷ್ಟ್ರೀಯ ಅಧ್ಯಕ್ಷರಾಗಿ ಸೇವೆ ಸಲ್ಲಿಸಿದಾಗ 2014ರ ಮೊದಲು ಚುನಾಯಿತ ಸಂಸದರು, ಶಾಸಕರು ಮತ್ತು ಕೌನ್ಸಿಲರ್ಗಳು 1 ತಿಂಗಳ ವೇತನವನ್ನು ಮೋದಿಯವರಿಗೆ ಪ್ರಧಾನಮಂತ್ರಿ ನಿಧಿಗೆ ದೇಣಿಗೆ ನೀಡುವಂತೆ ಒತ್ತಾಯಿಸಿದ್ದರು. ಊಹಿಸಿಕೊಳ್ಳಿ, ನರೇಂದ್ರ ಮೋದಿಯವರ ಪ್ರಧಾನಿ ಪ್ರಚಾರಕ್ಕೆ ಬೆಂಬಲ ನೀಡಲು ಈ ವ್ಯಕ್ತಿಗಳು 1 ತಿಂಗಳ ಸಂಬಳವನ್ನು ದೇಣಿಗೆ ನೀಡಿದರು ಮತ್ತು ಅಧಿಕಾರ ಸ್ವೀಕರಿಸಿದ ನಂತರ ಸ್ವತಃ ಮೋದಿ 2000 ರೂಪಾಯಿಗಳನ್ನು ನೀಡಿದರು. 2014ರಲ್ಲಿ ಪ್ರಧಾನಿಯಾದ ಮೇಲೆ ನರೇಂದ್ರ ಮೋದಿ ಬಿಜೆಪಿ ನನಗೆ ತಾಯಿ ಇದ್ದಂತೆ ಎಂದು ಘೋಷಿಸಿದ್ದರು. ದೇಣಿಗೆ ನೀಡಿದವರು ಮತ್ತು ಪಕ್ಷಕ್ಕಾಗಿ ದುಡಿದವರು ಕಾಂಗ್ರೆಸ್ ಶಾಸಕರು ಮುಖ್ಯಮಂತ್ರಿಯಾಗಬಹುದು ಅಥವಾ ಮಂತ್ರಿಯಾಗಬಹುದು ಎಂಬುದಕ್ಕೆ ಕಿಂಚಿತ್ತೂ ಅನಿಸುವುದಿಲ್ಲ ಎಂದು ಭಾವಿಸಲಾಗಿದೆ. ವ್ಯಕ್ತಿಗಳು ದೇಣಿಗೆ ನೀಡಿದ ನಂತರ ಪಕ್ಷಕ್ಕೆ ಸೇರಬಹುದು ಅಥವಾ ಜಾರಿ ನಿರ್ದೇಶನಾಲಯದ ADD ಪರಿಶೀಲನೆಯನ್ನು ತಪ್ಪಿಸಲು ತಮ್ಮ ಆಸ್ತಿಯನ್ನು ತರಬಹುದು ಎಂಬುದನ್ನು ಅವರು ಅರಿತುಕೊಳ್ಳಬೇಕು. ಪ್ರತಿಯಾಗಿ ಏನನ್ನಾದರೂ ನಿರೀಕ್ಷಿಸದೆ ಯಾರಾದರೂ ಯಾರೊಬ್ಬರ ಆಸ್ತಿಯನ್ನು ಇಡಿಯಿಂದ ರಕ್ಷಿಸುತ್ತಾರೆಯೇ, ವಿಶೇಷವಾಗಿ ಅದು ವಿರೋಧ ಪಕ್ಷದ ನಾಯಕನಾಗಿದ್ದರೆ? ಈ ಪ್ರಶ್ನೆಯನ್ನು ರಾಷ್ಟ್ರೀಯ ಹಿತಾಸಕ್ತಿಯಲ್ಲಿ ಎತ್ತಲಾಗಿದೆ ಮತ್ತು ಚುನಾವಣಾ ಬಾಂಡ್ ಕಾನೂನಿನ ಮೂಲಕ 8,251 ಕೋಟಿ ದೇಣಿಗೆಯನ್ನು ಸುಗಮಗೊಳಿಸಿದ ನಾಯಕರು ತಮ್ಮ ಸ್ವಂತ ಜೇಬಿನಿಂದ ಹೆಚ್ಚಿನ ದೇಣಿಗೆ ನೀಡಲು ಒತ್ತಾಯಿಸದಿರಲು ಕಾರಣವಾಗಬಹುದು. 2000 ದೇಣಿಗೆ ನೀಡಿದರೆ ಸಾಕು. ಇದು ಡಿಸೆಂಬರ್ 8, 2018ರಿಂದ ಬಿಜೆಪಿಯು ತನ್ನ ಟ್ವಿಟರ್ ಹ್ಯಾಂಡಲ್ನಲ್ಲಿ ಬಿಡುಗಡೆ ಮಾಡಿದ ಪೋಸ್ಟರ್ಗೆ ನಮ್ಮನ್ನು ತರುತ್ತದೆ. ಪೋಸ್ಟರ್ನಲ್ಲಿ ಸೈನಿಕರೊಂದಿಗೆ ಪ್ರಧಾನಿ ಕಾಣಿಸಿಕೊಂಡಿದ್ದು ಅವರಿಗೆ ತಮ್ಮ ಬೆಂಬಲವನ್ನು ಘೋಷಿಸಿದರು ಮತ್ತು ಸುಭದ್ರ ಭಾರತಕ್ಕಾಗಿ ಕೊಡುಗೆಗಳನ್ನು ಆಹ್ವಾನಿಸಿದ್ದಾರೆ. ದಾನಿಗಳಿಗೆ ಪ್ರಧಾನಿಯನ್ನು ಭೇಟಿಯಾಗುವ ಅವಕಾಶವನ್ನು ನೀಡುವುದಾಗಿ ಭರವಸೆ ನೀಡಿದೆ. ಪ್ರಧಾನಿಯನ್ನು ಭೇಟಿಯಾದ ದಾನಿಗಳ ನಿಖರ ಸಂಖ್ಯೆಯು ಬಹಿರಂಗವಾಗಿಲ್ಲ. ಆದರೆ ಈ ಅಭಿಯಾನವು ಸೈನಿಕರ ಚಿತ್ರಗಳನ್ನು ಬಳಸಿದೆ ಮತ್ತು 4 ವರ್ಷಗಳ ನಂತರ ಅಗ್ನಿವೀರ್ ಯೋಜನೆಯನ್ನು 2022ರಲ್ಲಿ ಪರಿಚಯಿಸಲಾಯಿತು. ಸೈನಿಕರ ಸೇವೆಯನ್ನು 4 ವರ್ಷಗಳಿಗೆ ಸೀಮಿತಗೊಳಿಸಲಾಗಿದೆ ಎಂಬುದನ್ನು ಗಮನಿಸುವುದು ಮುಖ್ಯವಾಗಿದೆ. ಬಿಜೆಪಿಯು ಡಿಸೆಂಬರ್ 25, 2021ರಿಂದ ಫೆಬ್ರವರಿ 11, 2022ರವರೆಗೆ ಅಭಿಯಾನವನ್ನು ನಡೆಸಿತು. ಅಭಿಯಾನವನ್ನು ಮೇಕ್ ಇಂಡಿಯಾ ಗ್ರೇಟ್ ಎಂದು ಹೆಸರಿಸಿತು. ಇದು ಅಟಲ್ ಬಿಹಾರಿ ವಾಜಪೇಯಿ ಅವರ ಜನ್ಮದಿನ ಮತ್ತು ದೀನ್ ದಯಾಳ್ ಉಪಾಧ್ಯಾಯ ಅವರ ಪುಣ್ಯತಿಥಿಯ ಸಂದರ್ಭದಲ್ಲಿ 5,000ರಿಂದ 1,000 ರೂಪಾಯಿವರೆಗೆ ದೇಣಿಗೆ ನೀಡಲು ಅವಕಾಶ ಮಾಡಿಕೊಟ್ಟಿತು. ಹೆಚ್ಚುವರಿಯಾಗಿ ಬಿಜೆಪಿಗೆ ನಿಧಿ ಸಂಗ್ರಹಿಸಲು 2018ರಲ್ಲಿ ಧನ್ತೆರಸ್ನಲ್ಲಿ ದೇಣಿಗೆ ಅಭಿಯಾನವನ್ನು ಪ್ರಾರಂಭಿಸಲಾಯಿತು. 2018ರಲ್ಲಿ ಚುನಾವಣಾ ಬಾಂಡ್ಗಳ ಪರಿಚಯವು ಬಿಜೆಪಿಯ ಹಲವಾರು ದೇಣಿಗೆ ಅಭಿಯಾನಗಳೊಂದಿಗೆ ಹೊಂದಿಕೆಯಾಯಿತು. 2017ರಿಂದ 2018 ಮತ್ತು 2022ರಿಂದ 2023ರ ನಡುವೆ ಬಿಜೆಪಿ ಸದಸ್ಯತ್ವ ಶುಲ್ಕ ಮತ್ತು ಜೀವಿತಾವಧಿಯ ಕೊಡುಗೆ ನಿಧಿಯಿಂದ 209 ಕೋಟಿಗಳನ್ನು ಸ್ವೀಕರಿಸಿದೆ. 170 ಕೋಟಿಗಳು ಜೀವಿತಾವಧಿಯ ಕೊಡುಗೆ ನಿಧಿಯಿಂದ ಬರುತ್ತವೆ. 2018 ಮತ್ತು ಏಪ್ರಿಲ್ 2019 ನಡುವೆ ಚುನಾವಣಾ ಬಾಂಡ್ಗಳಿಂದ ಪಡೆದ ಮೊತ್ತವನ್ನು ಬಹಿರಂಗಪಡಿಸಲಾಗಿಲ್ಲ, ಏಕೆಂದರೆ ಈ ವಿಷಯದ ಕುರಿತು ಸುಪ್ರೀಂಕೋರ್ಟ್ನ ತೀರ್ಪು ಈ ಅವಧಿಯನ್ನು ಒಳಗೊಂಡಿಲ್ಲ. ರಾಜಕೀಯ ಪಕ್ಷಗಳು ಆಗಾಗ್ಗೆ ದೇಣಿಗೆ ಅಭಿಯಾನಗಳನ್ನು ನಡೆಸುತ್ತವೆ ಮತ್ತು ಪಕ್ಷದ ನಾಯಕರು, ಅದು ಕಾಂಗ್ರೆಸ್ ಅಥವಾ ಬಿಜೆಪಿಯಾಗಿರಲಿ, ಅವರು ದೇಣಿಗೆ ನೀಡಿದಾಗ ಅದನ್ನು ಘೋಷಿಸುತ್ತಾರೆ. ಸಾಮಾನ್ಯ ದಾನಿ ಕೊಡುಗೆ ನೀಡಿದರೆ ಅವರು ಅದನ್ನು ಪ್ರಚಾರ ಮಾಡುತ್ತಾರೆ, ಆಗಾಗ್ಗೆ ಫೋಟೋವನ್ನು ಟ್ವೀಟ್ ಮಾಡುತ್ತಾರೆ. ಆದರೆ ಕಾರ್ಪೊರೇಟ್ ಸಂಸ್ಥೆ ದೇಣಿಗೆ ನೀಡಿದರೆ ಅವರು ಮೌನವಾಗಿರುತ್ತಾರೆ. ಈ ತರ್ಕವು ವಿಶಿಷ್ಟವಾಗಿದೆ. ಕಾಂಗ್ರೆಸ್ ವಕ್ತಾರ ಪವನ್ ಖೇರಾ 6 ಲಕ್ಷಕ್ಕೂ ಹೆಚ್ಚು ದೇಣಿಗೆ ನೀಡಿದ್ದು, ಜೈರಾಮ್ ರಮೇಶ್ ಸೇರಿದಂತೆ ಹಲವು ನಾಯಕರು 1,38,000 ದೇಣಿಗೆ ನೀಡಿದ್ದು ತಮ್ಮ ಕೊಡುಗೆಗಳನ್ನು ಬಹಿರಂಗವಾಗಿ ಹೇಳಿದ್ದಾರೆ. ಕಾಂಗ್ರೆಸ್ 2,000 ಕೋಟಿಗಿಂತ ಕಡಿಮೆ ದೇಣಿಗೆ ಪಡೆದಿದ್ದು ಪಕ್ಷವು ಆರ್ಥಿಕ ಬಿಕ್ಕಟ್ಟನ್ನು ಎದುರಿಸುತ್ತಿದೆ. ಮೇಲಾಗಿ ಆದಾಯ ತೆರಿಗೆ ಇಲಾಖೆಯು ಕಾಂಗ್ರೆಸ್ನ ಕೆಲವು ಖಾತೆಗಳನ್ನು ಸ್ಥಗಿತಗೊಳಿಸಿದೆ ಮತ್ತು ಭಾರೀ ದಂಡವನ್ನು ವಿಧಿಸಿದೆ. 10 ವರ್ಷಗಳ ಕಾಲ ಕೇಂದ್ರದಲ್ಲಿ ಅಧಿಕಾರದಿಂದ ಹೊರಗುಳಿದಿದ್ದರು ಮತ್ತು ಸೀಮಿತ ರಾಜ್ಯ ಸರ್ಕಾರಗಳನ್ನು ಹೊಂದಿದ್ದರೂ ಕಾಂಗ್ರೆಸ್ ನಾಯಕರು ದೇಣಿಗೆ ಅಭಿಯಾನವನ್ನು ಪ್ರಾರಂಭಿಸಿದರು, ಆದರೆ ಕೇವಲ 1 ಅಥವಾ 2,000 ಕೊಡುಗೆ ನೀಡಲಿಲ್ಲ. ರಾಜಕೀಯ ದೇಣಿಗೆಗಳ ಮೂಲಗಳು ಮತ್ತು ಮೊತ್ತಗಳ ಬಗ್ಗೆ ನಿಖರವಾದ ಮಾಹಿತಿಯನ್ನು ಪಡೆಯುವುದು ಸವಾಲಿನ ಸಂಗತಿಯಾಗಿದೆ. ಚುನಾವಣಾ ಬಾಂಡ್ಗಳ ಪ್ರಕಾರ ಬಿಜೆಪಿ 8,252 ಕೋಟಿ ಪಡೆದಿದೆ. ಚುನಾವಣಾ ಟ್ರಸ್ಟ್ಗಳು ನಗದು ಮತ್ತು ಬ್ಯಾಂಕ್ ವರ್ಗಾವಣೆಗಳಿಂದ ಮೊತ್ತವನ್ನು ಸೇರಿಸಿದರೆ ಲೆಕ್ಕಪರಿಶೋಧನಾ ವರದಿಗಳಿಂದ ಸ್ಕ್ರಾಲ್ ವೆಬ್ಸೈಟ್ ಲೆಕ್ಕಾಚಾರದಂತೆ ಒಟ್ಟು 12,930 ಕೋಟಿಗಳನ್ನು ತಲುಪುತ್ತದೆ. ಬಾಂಡ್ಗಳ ಸುತ್ತ ವಿವಾದಗಳು ಇದ್ದರೂ ಅವು ದೇಣಿಗೆ ಪಡೆಯುವ ಏಕೈಕ ವಿಧಾನವಲ್ಲ. ಒಂದು ರಾಷ್ಟ್ರೀಯ ಪಕ್ಷವು ಸುಮಾರು 13,000 ಕೋಟಿ ಮತ್ತು ಇನ್ನೊಂದು 2,000 ಕೋಟಿಗಿಂತ ಕಡಿಮೆ ಹಣವನ್ನು ಹೊಂದಿರುವ ನಿಧಿಯಲ್ಲಿನ ಅಸಮಾನತೆಯು ಚುನಾವಣಾ ಪ್ರಚಾರದ ಮೇಲೆ ಅನಿವಾರ್ಯವಾಗಿ ಪರಿಣಾಮ ಬೀರುತ್ತದೆ. ಬಿಜೆಪಿಯ ಜಾಹೀರಾತುಗಳೇ ಹೆಚ್ಚು ಕಾಣಿಸುತ್ತವೆ. ಎಡಿಆರ್ ವರದಿಯ ಪ್ರಕಾರ 2020-21 ಮತ್ತು 2022-23 ನಡುವೆ ಬಿಜೆಪಿಯ ಆದಾಯವು 1,917 ಕೋಟಿಗಳಿಂದ 2,360 ಕೋಟಿಗಳಿಗೆ ಶೇಕಡ 23ಕ್ಕಿಂತ ಹೆಚ್ಚು ಹೆಚ್ಚಾಗಿದೆ. 2022-23 ರಾಷ್ಟ್ರೀಯ ಪಕ್ಷಗಳು ಪಡೆದ ಒಟ್ಟು ನಿಧಿಯಲ್ಲಿ 77% ಬಿಜೆಪಿ ಪಡೆದಿದೆ. 1,917 ಕೋಟಿಗಳು ಬಿಜೆಪಿಗೆ ಮತ್ತು 541 ಕೋಟಿಗಳು ಕಾಂಗ್ರೆಸ್ಗೆ ಬಂದಿವೆ. ಆರ್ಥಿಕವಾಗಿ ಬಿಜೆಪಿ ಇತರ ಎಲ್ಲ ಪಕ್ಷಗಳನ್ನು ಮೀರಿಸಿದೆ. ತನ್ನ ಕಾರ್ಯಕರ್ತರಿಗೆ ಪಿಂಚಣಿ ನೀಡಲು ಮತ್ತು ಪಕ್ಷದ ಅಧಿಕಾರಿಗಳಿಗೆ ಸಂಬಳ ನೀಡಲು ಸಾಕಷ್ಟು ಹಣವನ್ನು ಹೊಂದಿದೆ. 12,930 ಕೋಟಿ ರೂಪಾಯಿಗಳ ಮೊತ್ತವು ಅಸಾಮಾನ್ಯವಾಗಿದೆ. ಹೆಚ್ಚುವರಿಯಾಗಿ ಇತರ ಪಕ್ಷಗಳ ಶ್ರೀಮಂತ ಅಭ್ಯರ್ಥಿಗಳು ಎಡಿಯಂತಹ ಏಜೆನ್ಸಿಗಳ ತನಿಖೆಗೆ ಹೆದರಿ ಬಿಜೆಪಿಗೆ ಸೇರುತ್ತಿದ್ದಾರೆ. ಇದು ಪ್ರತಿಪಕ್ಷಗಳನ್ನು ಆರ್ಥಿಕವಾಗಿ ದುರ್ಬಲಗೊಳಿಸುವುದಲ್ಲದೆ ಅದರ ಮಾನವ ಸಂಪನ್ಮೂಲವನ್ನು ಕಡಿಮೆ ಮಾಡುತ್ತದೆ. ಭಯದಿಂದ ಬಿಜೆಪಿಗೆ ಸೇರುವವರನ್ನು ಪಕ್ಷಾಂತರಿಗಳೆಂದು ಗ್ರಹಿಸಲಾಗುತ್ತದೆ, ಆದರೆ ಅದು ಬಲವಂತಕ್ಕೆ ಹೋಲುತ್ತದೆ. ನಾಯಕರಿಂದ ಹಿಡಿದು ಕಾರ್ಯಕರ್ತರವರೆಗೆ ಎಲ್ಲರನ್ನೂ ಮತ್ತು ಕ್ವೋಟ್ ಅಪಹರಣ ಮತ್ತು ಕ್ವೋಟ್ ಮಾಡಲಾಗುತ್ತಿದೆ. ಬಹಿರಂಗಪಡಿಸಿದ ಮೊತ್ತವು ಮಂಜುಗಡ್ಡೆಯ ತುದಿಯಾಗಿದೆ, ಏಕೆಂದರೆ ಹಣವು ವಿವಿಧ ಮಾರ್ಗಗಳ ಮೂಲಕ ರಾಜಕೀಯ ಪಕ್ಷಗಳನ್ನು ತಲುಪುತ್ತದೆ. ಇಲ್ಲಿ ಲೆಕ್ಕವಿಲ್ಲ. ಚುನಾವಣಾ ಬಾಂಡ್ಗಳ ಮೇಲಿನ ಮಾಹಿತಿಯು ಅತ್ಯಲ್ಪವಾಗಿದೆ ಮತ್ತು ಹೆಚ್ಚು ತಿಳಿದಿಲ್ಲ. ಆರ್ಟಿಐ ಕಾರ್ಯಕರ್ತ ಲೋಕೇಶ್ ಬಾತ್ರಾ ಹೊಸ ಮಾಹಿತಿ ಬಿಚ್ಚಿಟ್ಟಿದ್ದಾರೆ. ನವೆಂಬರ್ 2023 ಸುಪ್ರೀಂಕೋರ್ಟ್ ಬಾಂಡ್ಗಳ ವಿಚಾರಣೆಯನ್ನು ಮುಕ್ತಾಯಗೊಳಿಸಿತು ಮತ್ತು ಅದರ ನಿರ್ಧಾರವನ್ನು ಕಾಯ್ದಿರಿಸಿತು. ಆದರೂ ಸರ್ಕಾರವು ಬಾಂಡ್ಗಳನ್ನು ಮುದ್ರಿಸುವುದನ್ನು ಮುಂದುವರೆಸಿತು. ತಲಾ 1,08,350 ಬಾಂಡ್ಗಳನ್ನು ಮುದ್ರಿಸಲಾಗಿದೆ. ಅವುಗಳನ್ನು ಯಾರು ಎನ್ಕ್ಯಾಶ್ ಮಾಡಿದ್ದಾರೆ ಎಂಬುದನ್ನು ಕಂಡುಹಿಡಿಯುವುದು ಈಗ ಸವಾಲು. ಬಾಂಡ್ಗಳನ್ನು ಮುದ್ರಿಸಲು ಸ್ಟೇಟ್ ಬ್ಯಾಂಕ್ ಆಫ್ ಇಂಡಿಯಾ 13.50 ಕೋಟಿ ರೂಪಾಯಿಗಳ ಕಮಿಷನ್ ವಿಧಿಸಿದೆ ಎಂದು ಬಾತ್ರಾ ಕಂಡುಕೊಂಡರು. ಈ ವೆಚ್ಚವನ್ನು ಭಾರತದ ಸಾಮಾನ್ಯ ತೆರಿಗೆದಾರರು ಭರಿಸುತ್ತಾರೆ. ಬಾಂಡ್ಗಳ ಖರೀದಿದಾರನು ಆಯೋಗವನ್ನು ಪಾವತಿಸುವುದಿಲ್ಲ. ಬದಲಿಗೆ ಇದು ಸರ್ಕಾರದಿಂದ, ಮೂಲಭೂತವಾಗಿ ಸಾರ್ವಜನಿಕರಿಂದ ಹಣವನ್ನು ಪಡೆಯುತ್ತದೆ. ಇದು ಕುತಂತ್ರದ ತಂತ್ರವಾಗಿದೆ. ದಾಳಿಯ ಭಯದಿಂದ, ದಾಳಿಯ ಕಾರಣದಿಂದಾಗಿ ಅಥವಾ ವ್ಯಾಪಾರವನ್ನು ಸುರಕ್ಷಿತಗೊಳಿಸಲು ದೇಣಿಗೆ ನೀಡಿ. ಔಷಧ ಕಂಪನಿಗಳು ಔಷಧಿ ಬೆಲೆ ಇಳಿಸದಿದ್ದರೂ ರಾಜಕೀಯ ಪಕ್ಷಗಳಿಗೆ ಕೋಟಿಗಟ್ಟಲೆ ದೇಣಿಗೆ ನೀಡುತ್ತಿವೆ. ಹಿಂದಿನ ಸಂಚಿಕೆಯಲ್ಲಿ 35 ಔಷಧೀಯ ಕಂಪನಿಗಳು 1,000 ಕೋಟಿ ಮೌಲ್ಯದ ಬಾಂಡ್ಗಳನ್ನು ಖರೀದಿಸಿವೆ ಎಂದು ನಾವು ಉಲ್ಲೇಖಿಸಿದ್ದೇವೆ. ಇದರಲ್ಲಿ ಕಳಪೆ ಗುಣಮಟ್ಟದ ಔಷಧಗಳನ್ನು ಉತ್ಪಾದಿಸುವ ತನಿಖೆಯಲ್ಲಿರುವ 7 ಕಂಪನಿಗಳು ಸೇರಿವೆ. ಸ್ಕ್ರಾಲ್, ನ್ಯೂಸ್ ಮಿನಿಟ್ ಮತ್ತು ನ್ಯೂಸ್ ಲಾಂಡ್ರಿ ಜಂಟಿ ತನಿಖೆಯ ಮೂಲಕ ಇದು ಬಹಿರಂಗವಾಗಿದೆ. ರಾಜಕೀಯ ಭೂದೃಶ್ಯದ ಮೇಲೆ ಈ ದೇಣಿಗೆಗಳ ಪರಿಣಾಮಗಳನ್ನು ಪರಿಗಣಿಸಿ. 77 ಕೋಟಿ ರೂಪಾಯಿಗಳನ್ನು ದೇಣಿಗೆ ನೀಡಲು ವಾಗ್ದಾನ ಮಾಡುವ ಕಂಪನಿಯು ಅದರ ಬೆಲೆಗಳನ್ನು ಕಡಿಮೆ ಮಾಡುತ್ತದೆ. ವಾಸ್ತವವಾಗಿ ನಿಮ್ಮ ಜೇಬಿನಿಂದ 12,930 ಕೋಟಿ ರೂಪಾಯಿಗಳನ್ನು ತೆಗೆದುಕೊಳ್ಳುತ್ತದೆ. ಹಲವಾರು ಆಡಿಟ್ ವರದಿಗಳನ್ನು ಪರಿಶೀಲಿಸಿದ ನಂತರ ಸ್ಕ್ರಾಲ್ ತಂಡವು ಈ ಲೆಕ್ಕಾಚಾರವನ್ನು ಮಾಡಿದೆ. ಈ ರೀತಿಯ ಮಾಹಿತಿಯನ್ನು ನಿಮ್ಮ ನಗರದ ಪ್ರಮುಖ ಪತ್ರಿಕೆಗಳು ಒದಗಿಸಿಲ್ಲ ಎಂಬುದನ್ನು ಗಮನಿಸುವುದು ಮುಖ್ಯವಾಗಿದೆ. ಅವು ಹಿಂದಿ ಪತ್ರಿಕೆಗಳಾಗಿದ್ದರೆ ಅವುಗಳಲ್ಲಿ ಈ ರೀತಿಯ ಮಾಹಿತಿಯನ್ನು ನೀವು ಕಾಣುವುದಿಲ್ಲ. ವಾಸ್ತವವಾಗಿ ಯಾವುದೇ ವರದಿ ಮಾಡುವುದು ಅಷ್ಟೇನೂ ಇಲ್ಲ. ಪರಿಣಾಮವಾಗಿ ನೀವು ಚುನಾವಣಾ ಬಾಂಡ್ಗಳ ಬಗ್ಗೆ ಯಾರನ್ನಾದರೂ ಕೇಳಿದರೆ ಅವರಿಗೆ ತಿಳಿದಿರುವುದಿಲ್ಲ. ಅದೃಷ್ಟವಶಾತ್ ರವೀಶ್ ಕುಮಾರ್ ಅಧಿಕೃತ ವೀಕ್ಷಕರಿಗೆ ತಿಳಿಸಲಾಗಿದೆ, ಏಕೆಂದರೆ ನಾವು ಅನೇಕ ಪತ್ರಕರ್ತರ ಕೆಲಸವನ್ನು ಸಂಕಲಿಸಿ ನಿಮಗೆ ಪ್ರಸ್ತುತಪಡಿಸಿದ್ದೇವೆ. ಭಾರತದ ರಾಜಕೀಯದಲ್ಲಿ ನಡೆದ ಅತಿದೊಡ್ಡ ವಂಚನೆ ಮತ್ತು ಹಗರಣವನ್ನು ಬಯಲಿಗೆಳೆದ ಪತ್ರಕರ್ತರು ಇವರೇ. ಸ್ಕ್ರಾಲ್, ನ್ಯೂಸ್ ಮಿನಿಟ್ ಮತ್ತು ನ್ಯೂಸ್ ಲಾಂಡ್ರಿ ತಂಡಗಳು ರಿಪೋರ್ಟರ್ಸ್ ಕಲೆಕ್ಟಿವ್ ಜೊತೆಗೆ ಚುನಾವಣಾ ಬಾಂಡ್ಗಳ ಬಗ್ಗೆ ಸಂಪೂರ್ಣ ತನಿಖೆ ನಡೆಸಿ ವರದಿ ಮಾಡಿವೆ. ಈ ಸಂಸ್ಥೆಗಳು ಸುಮಾರು 30 ಪತ್ರಕರ್ತರನ್ನು ಹೆಗ್ಗಳಿಕೆಗೆ ಒಳಪಡಿಸುತ್ತವೆ. ವರದಿಗಾರರ ಕಲೆಕ್ಟಿವ್ 7 ಮಂದಿಯನ್ನು ಕೊಡುಗೆ ನೀಡುತ್ತಿದೆ. ನಾವು ಅವರ ಚಿತ್ರಗಳನ್ನು ಹೆಸರಿನೊಂದಿಗೆ ಪ್ರದರ್ಶಿಸಲು ಸಾಧ್ಯವಾಗದಿದ್ದರೂ ಅವರನ್ನು ಗುರುತಿಸುವುದು ಮುಖ್ಯವಾಗಿದೆ. ಸುಪ್ರಿಯಾ ಶರ್ಮಾ, ಧನ್ಯಾ ರಾಜೇಂದ್ರನ್, ಅಬಾನ್ ಉಸ್ಮಾನಿ, ಆನಂದ್ ಮಂಗನಾಲೆ, ಅನಿಶಾ ಸೇಠ್, ಅಂಜನಾ ಮೀನಾಕ್ಷಿ, ಆಯುಷ್ ತಿವಾರಿ, ಅಜೀಫಾ ಫಾತಿಮಾ, ಬಸಂತ್ ಕುಮಾರ್, ದಿವ್ಯಾ ಆಶ್ಲೇಷ, ಜಯಶ್ರೀ ಅರುಣಾಚಲಂ, ಜೋಯಲ್ ಎಂ, ರಾಜಶೇಖರ್, ಮರಿಯಾ ತೆರೆಸಾ ರಾಜು, ನಂದಿನಿ ಚಂದ್ರಶೇಖರ್, ನೀಲ್ ಮಾಧವ್, ನಿಖಿತಾ ಸಕ್ಸೇನಾ, ಪಾರ್ಥೆಮೆನ್, ಪೂಜಾ ಪ್ರಸನ್ನ, ಪ್ರಜ್ವಲ್ ಭಟ್, ಪ್ರತೀಕ್ ಗೋಯಲ್, ಪ್ರತ್ಯುಷ್ ದೀಪ್, ರಾಮಮಲ್ಲಿಕಾ ಕಾರ್ತಿಕೇಯನ್, ರಮಣ್ ಕಿರ್ಪಾಲ್, ವೈಷ್ಣವಿ ರಾಥೋಡ್, ರವಿ ನಾಯರ್, ಸಂಚಿ ಹೆಗ್ಡೆ, ಶಬ್ಬೀರ್ ಅಹಮದ್, ಸಿದ್ಧಾರ್ಥ್ ಮಿಶ್ರಾ, ತಬಸ್ಸುಮ್ ಬರ್ನಗರವಾಲಾ, ನಿತಿನ್ ಸೇಥಿ, ಫುರ್ಖಾನ್ ಅಮೀನ್, ಹರ್ಷಿತಾ, ಮಯಾಂಕ್ ಅಗರ್ವಾಲ್, ತಪಸ್ಯಾ, ಅನೂಪ್ ಜಾರ್ಜ್ ಫಿಲಿಪ್, ವರದಿಗಾರರ ಸಂಗ್ರಹದ ಶ್ರೀಗಿರೀಶ್ ಜಲಿಹಾಲ್ ಮತ್ತು ಯೂಟ್ಯೂಬ್ ಚಾನೆಲ್ ಎಕ್ಸಲೆನ್ಎಕ್ಸ್ನ ಪೂನಂ ಅಗರ್ವಾಲ್. ಅವರ ಕೆಲಸ ಭಾರತೀಯ ಜರ್ನಲಿಸಂನಲ್ಲಿ ಅಮರವಾಗಿದೆ. ಅವರ ವರದಿಗಳನ್ನು ಓದುವ ಮೂಲಕ ಮತ್ತು ಹಣಕಾಸಿನ ನೆರವು ನೀಡುವ ಮೂಲಕ ಈ ಸಂಸ್ಥೆಗಳನ್ನು ಬೆಂಬಲಿಸುವುದು ನಿರ್ಣಾಯಕವಾಗಿದೆ. ಗೋಡಿ ಮಾಧ್ಯಮದ ಯುಗದಲ್ಲಿ ಪತ್ರಕರ್ತರಾಗಿ ಕಡಿಮೆ ದುಡಿದು ಮಾಸಿಕ ಸಂಬಳದ ನಿರೀಕ್ಷೆಯಲ್ಲಿರುವುದು ಚರ್ಚೆಗೆ ಗ್ರಾಸವಾಗದ ಹೋರಾಟವಾಗಿದೆ. ಈ ಪತ್ರಕರ್ತರಿಗೆ ನಾವೆಲ್ಲರೂ ಕೃತಜ್ಞರಾಗಿರಬೇಕು. ಆರ್ಟಿಐ ಮೂಲಕ ಸಾವಿರಾರು ಪುಟಗಳ ಮಾಹಿತಿಯನ್ನು ಪಡೆದ ಹಿರಿಯ ಪತ್ರಕರ್ತ ಲೋಕೇಶ್ ಬಾತ್ರಾ ಅವರ ಮತ್ತೊಂದು ಉಲ್ಲೇಖನೀಯ ವ್ಯಕ್ತಿ. ನಿಮ್ಮ ಮನೆಗೆ ತಲುಪಿಸಲಾದ ಗುಣಮಟ್ಟವಿಲ್ಲದ ಹಿಂದಿ ಪತ್ರಿಕೆಯ ವರದಿಗಳನ್ನು ಅವರ ಕೆಲಸದ ಜೊತೆಗೆ ಹೋಲಿಸುವುದು ಪತ್ರಿಕೋದ್ಯಮದ ಗುಣಮಟ್ಟದಲ್ಲಿನ ವ್ಯತ್ಯಾಸವನ್ನು ಎತ್ತಿ ತೋರಿಸುತ್ತದೆ. ಎಲೆಕ್ಟೋರಲ್ ಬಾಂಡ್ ವಿಚಾರದಲ್ಲಿ ಶ್ರದ್ಧೆಯಿಂದ ಕೆಲಸ ಮಾಡಿದ ಪತ್ರಕರ್ತರು ಅವರ ಹೆಸರು ಮತ್ತು ಮುಖಗಳನ್ನು ನಾವು ಹಂಚಿಕೊಂಡಿದ್ದೇವೆ. ಆದರೆ ಅಮಿತ್ ಶಾ ಅವರಿಗೆ ಸಂದರ್ಶನ ನೀಡುತ್ತಿಲ್ಲ. ಆದರೆ ಅಂತಹ ಸುದ್ದಿಗಳನ್ನು ವರದಿ ಮಾಡದ ಅಥವಾ ಪ್ರಚಾರ ಮಾಡದ ಚಾನೆಲ್ಗಳ ಯಾಂಕರ್ಗಳಿಗೆ ನೀಡುತ್ತಿದ್ದಾರೆ. ಗೃಹ ಸಚಿವರು ಈ ಪತ್ರಕರ್ತರಿಗೆ ಸಂದರ್ಶನ ನೀಡಿ ಸಾರ್ವಜನಿಕರು ಅದನ್ನು ವೀಕ್ಷಿಸಿದರೆ ಸತ್ಯಾಂಶ ಬಯಲಾಗಲಿದೆ. ಗೋಡಿ ಮಾಧ್ಯಮದ ಯಾಂಕರ್ಗಳು ಪರಸ್ಪರ ಪ್ರಶ್ನೆಗಳನ್ನು ಕೇಳಲು ಧೈರ್ಯ ಮಾಡುವುದಿಲ್ಲ. ಗೋಡಿ ವಾಹಿನಿಗಳ ಕಾರ್ಯಕ್ರಮವೊಂದರಲ್ಲಿ ಅಮಿತ್ ಶಾ ಅವರು ಇಂಡಿಯಾ ಅಲಯನ್ಸ್ ಪಕ್ಷಕ್ಕೆ 6,000 ಕೋಟಿ ದೇಣಿಗೆ ಎಲ್ಲಿಂದ ಬಂದಿದೆ ಎಂಬುದನ್ನು ಬಹಿರಂಗಪಡಿಸಲಿ ಎಂದು ರಾಹುಲ್ ಗಾಂಧಿಗೆ ಸವಾಲು ಹಾಕಿದ್ದರು. ಇದು ಮಾನ್ಯವಾದ ಅಂಶವಾಗಿದ್ದರೂ ಬಿಜೆಪಿಯು 12,930 ಕೋಟಿ ರೂಪಾಯಿಗಳನ್ನು ಎಲ್ಲಿಂದ ಪಡೆದುಕೊಂಡಿದೆ ಎಂಬುದನ್ನು ಅಮಿತ್ ಶಾ ಬಹಿರಂಗಪಡಿಸಿದರೆ, ಕಂಪನಿಗಳ ಮೇಲೆ ದಾಳಿಯ ಮೊದಲು ಮತ್ತು ನಂತರ ಪಡೆದ ಮೊತ್ತವನ್ನು ವಿವರಿಸಿದರೆ ಅದು ಹೆಚ್ಚು ಪ್ರಬುದ್ಧವಾಗುತ್ತದೆ. 10 ವರ್ಷಗಳ ಕಾಲ ಕೇಂದ್ರದಲ್ಲಿ ಬಿಜೆಪಿ ಅಧಿಕಾರದಲ್ಲಿದ್ದು ಭ್ರಷ್ಟಾಚಾರ ನಿರ್ಮೂಲನೆ ಮಾಡಿದ್ದೇವೆ ಎಂದು ಹೇಳುತ್ತಿರುವ ಚುನಾವಣಾ ದೇಣಿಗೆಯ ವರದಿಗಳು ಭ್ರಷ್ಟಾಚಾರದಿಂದ ಸುಲಿಗೆವರೆಗೆ ಎಲ್ಲವನ್ನೂ ಸೂಚಿಸುವ ಅನುಮಾನದ ಛಾಯೆಯನ್ನು ಮೂಡಿಸಿದೆ. ಕಾಂಗ್ರೆಸ್ ಮತ್ತು ತೃಣಮೂಲ ಕೂಡ ದೇಣಿಗೆ ಪಡೆದಿವೆ ಎಂದು ಬೊಟ್ಟು ಮಾಡುವ ಬದಲು ಬಿಜೆಪಿ ಈ ಬಗ್ಗೆ ತನಿಖೆಗೆ ಒತ್ತಾಯಿಸಬೇಕು. ಈ ಸಮಸ್ಯೆಯು ಯಾರು ಏನು ಸ್ವೀಕರಿಸಿದರು ಎಂಬುದನ್ನು ಮೀರುತ್ತದೆ. ಇದು ಅನೇಕ ಇತರರನ್ನು ಮುರಿಯಲು ಕುಶಲತೆಯಿಂದ ಮಾಡಿದ ಕಾನೂನಿಗೆ ಸಂಬಂಧಿಸಿದೆ. ದಾಳಿಗಳ ನಂತರ ದೇಣಿಗೆಗಳನ್ನು ಸುಲಿಗೆ ಮಾಡಿರುವುದು ಸಾಬೀತಾದರೆ ಅದು ಒಂದು ರೀತಿಯ ಸುಲಿಗೆಯನ್ನು ಸೂಚಿಸುತ್ತದೆ. ದಾಳಿ ಮಾಡುವ ಏಜೆನ್ಸಿಗಳು ಬಿಜೆಪಿ ಸರ್ಕಾರದ ನಿಯಂತ್ರಣದಲ್ಲಿದೆಯೇ ಹೊರತು ಪ್ರತಿಪಕ್ಷಗಳಲ್ಲ. ನಮಸ್ಕಾರ, ನಾನು ರವೀಶ್ ಕುಮಾರ್.